यो नमः अभ्रमं भंगरहितं अजडं विमलं सदा आनंदतीर्थमतुलं भजेतापत्रयापहं मिथ्यासिद्धान्तदुध्वान्त विध्वंसनचक्षुः चैतीत्याकचनिर्भासतां हृदम्बरे अत्यकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयाद् अस्मदिष्टात्सिद्धये तपोविद्याविरक्त्यादि सद्गुणयोगाकरानहं वादिराजगुरून् वन्दे हैक्रियपदाश्रयान् पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रश्यन्ति सिद्धिं च मनोरथाः हरिः ओं श्रीगुरुभ्यो नमः. ತುಂಬ ಗ್ಯಾಪ್ ಬಂದಿದೆ. ನಾವು ಪುರುಷ ಸೂಕ್ತ ಅದರ ಅರ್ಥ ಅನುಸಂಧಾನ ಮಾಡ್ತಾ ಬಂದಿದ್ದೀವಿ. ಪುರುಷ ಸೂಕ್ತಕ್ಕೆ ಇದು ಋಷಿ ದೇವತೆ ಛಂದಸ್ಸು. ಇದಕ್ಕೆ ಋಷಿ ದೇವತೆ ಎರಡು ಕೂಡ ಪುರುಷನಾಮಕ ಪರಮಾತ್ಮನೇ ಶ್ರೀಮನ್ನಾರಾಯಣನೇ ದೇವತೆ, ಋಷಿಯೂ ಆಗಿದ್ದಾನೆ, ದೇವತೆಯೂ ಆಗಿದ್ದಾನೆ. ಆದರೆ ಅವಾಂತರೇನ ಚತುರ್ಮುಖ ಬ್ರಹ್ಮದೇವರನ್ನು ಕೂಡ ಋಷಿ ಅಂತ ಹೇಳ್ತಾರೆ. ಸೊ ಅದೇ ಪುರುಷನಾಮಕ ನಾರಾಯಣೋ ದೇವತಾ, ಪುರುಷನಾಮಕ ನಾರಾಯಣೋ ಋಷಿ, ಎರಡು ಕೂಡ ಇದಕ್ಕೆ ಪುರುಷನಾಮಕ ಪರಮಾತ್ಮನಾಗಿದ್ದಾನೆ. ಇದು ಅನುಷ್ಟುಪ್ ಛಂದಸ್ಸಿನಲ್ಲಿ ಮೊದಲು ಎಲ್ಲ ಶ್ಲೋಕಗಳಿವೆ, ಅಂತ್ಯೇ ತ್ರಿಷ್ಟುಪ್ ಅಂತೇಳಿ ಕೊನೆಯಲ್ಲಿ ತ್ರಿಷ್ಟುಪ್ ಛಂದಸ್ಸಿನಲ್ಲಿ ಬರುತ್ತೆ. ಒಂದು ಮಂತ್ರ ಋಗ್ವೇದದಲ್ಲಿ ಇಲ್ಲ ಯಜುರ್ವೇದದಲ್ಲಿ ತಗೊಂಡು ಮೂರು ಮಂತ್ರಗಳು ಅಲ್ಲಿ ತ್ರಿಷ್ಟುಪ್ ಛಂದಸ್ಸಿನಲ್ಲಿ ಬರುವಂಥದ್ದು. ನಾವು ನಾಲ್ಕನೇ ಮಂತ್ರದ ಅರ್ಥ ಚಿಂತನೆಯನ್ನು ಮಾಡಿದ್ದೀವಿ. ಅಲ್ಲಿ ತ್ರಿಪಾದೂರ್ಧ್ವ ಉದಯ ಪುರುಷ ಪಾದೋ ಸೇಹ ಭವತ್ ಪುನಃ ತಥೋ ವಿಶ್ವಂ ವಿಕ್ರಾಮತ್ ಸಾಸನಾನಶನೇ ಅಭಿ, ಅದರ ಅರ್ಥ ಅನುಸಂಧಾನ ನಾವು ಮಾಡಿದ್ದೀವಿ. ಅಲ್ಲಿ ವಿಶ್ವಂ ಅಂತ ಹೇಳಿದರೆ ಎಲ್ಲವನ್ನು ಅಂತ ಒಂದರ್ಥ, ಆದರೆ ವಿಶ್ವಂ ಅನ್ನುವುದಕ್ಕೆ ವೀಸು ಅಂಗ್ ಅಂಚತಿ ವೃದ್ಧವು ಅಂತೇಳಿ ವಿಶೇಷವಾದ ಅರ್ಥ. ಭಗವ ಪರಮಾತ್ಮ ವಿಶೇಷವಾಗಿ ಚೆನ್ನಾಗಿ ಎಲ್ಲದರಲ್ಲಿಯೂ ವೃದ್ಧಿ ಅಂದ್ರೆ ಬೆಳೆದವನಾಗಿ ಎಲ್ಲರಲ್ಲಿಯೂ ತುಂಬಾ ವ್ಯಾಪಿಸಿ ಇದ್ದಾನೆ ಪರಮಾತ್ಮ ಅನ್ನುವುದನ್ನು ತಿಳಿಸಿಕೊಡುತ್ತೆ. ಇಲ್ಲಿ ಸಾಸನಾನಶನೇಯ ಭಿ ಅಂತ ಹೇಳಿದಾಗ ಅಶನ ಅಂದ್ರೆ ಆಹಾರ. ಅದರಲ್ಲಿ ಮೂರು ಲೆವೆಲ್ಸ್ ನಲ್ಲಿ ನಾವು ನೋಡಬಹುದು. ಒಂದು ಶಾಸನ ಅಂತ ಹೇಳಿದ್ರೆ ಅಶನ ತಗೊಳ್ಳುವವರು, ಅನಶನ ಆಹಾರವಿಲ್ಲದವರು. ಅಂದರೆ ಆಹಾರವೇ ಮುಖ್ಯವಾಗಿ ಬದುಕುವಂತಹ ಪ್ರಾಣಿಗಳೆಲ್ಲವೂ ಶಾಸನರಾದರೆ ಅನಶನರು ಅಂತ ಹೇಳಿದರೆ ಆಹಾರ ಬೇಕಾಗಿಲ್ಲ. ಯೋಗಿಗಳು ಋಷಿಗಳು ಆಹಾರದ ಮೇಲೆ ಆಶೆ ಇಲ್ಲದೇ ಇರುವಂತಹ ಕೇವಲ ಜೀವನಕ್ಕಾಗಿ ಮಾತ್ರ ಸ್ವಲ್ಪ ಅತ್ಯಲ್ಪವಾದ ಆಹಾರ ತಗೊಳ್ಳುವವರು ಅವರ ಅನಶನ ಅಂತ ಒಂದು ಲೆವೆಲ್ ನಲ್ಲಿ ತಗೊಂಡ್ರೆ. ಇಲ್ಲ ಶಾಸನ ಅಂತ ಹೇಳಿದ್ರೆ ಎಲ್ಲ ಆಹಾರವನ್ನು ತಗೊಳ್ಳುವವರು, ಅಂದ್ರೆ ಎಲ್ಲರೂ ಋಷಿಗಳು ಜ್ಞಾನಿಗಳು ಎಲ್ಲರೂ ಕೂಡ ಮನುಷ್ಯೋತ್ತಮರು ಎಲ್ಲರೂ ಕೂಡ ಅವರು ಶಾಸನರು, ಅಶನ ಆಹಾರ ಉಳ್ಳವರಾದರೆ. ಅನಶನರು ದೇವತೆಗಳು, ಅವರಿಗೆ ಆಹಾರ ಬೇಕಾಗಿಲ್ಲ. ಅಮೃತವನ್ನು ತಗೊಂಡ್ರು ಅದು ಆಹಾರ ಅಂತ ತಗೊಳ್ಳೋದಿಲ್ಲ. ಅಮೃತ ಭಗವಂತನ ಪ್ರಸಾದ ಅನುಗ್ರಹ ಅಂತ ಹೇಳಿ ಅದನ್ನು ಮಾತ್ರ ಆಹಾರ ರೀತಿಯ ಅಲ್ಲ, ಭಗವಂತನ ಅನುಗ್ರಹ ಅಂತ ಸ್ವೀಕಾರ ಮಾಡುವಂಥವರು. ಆದ್ದರಿಂದ ಅವರು ದೇವತೆಗಳು, ಅನಶನರು ಆಗ್ತಾರೆ. ಸೊ ಅದರಿಂದ ಸಾಸನರು ಅನಶನರು, ಆಹಾರ ಸ್ವೀಕಾರ ಮಾಡುವವರು ಆಹಾರದ ಮೇಲೆ ಆಧಾರ ಪಡೆದೇ ಇರುವಂಥವರು ದೇವತೆಗಳು, ಅನಶನರು. ಹೀಗೆ ಎರಡನೇ ಲೆವೆಲ್ ನಲ್ಲಿ ಅರ್ಥ. ಮೂರನೇ ಲೆವೆಲ್ ನಲ್ಲಿ ಶಾಸನ ಅನಶನೇಯ ಭಿ ಅಂತ ಹೇಳಿದ್ರೆ ದೇವತೆಗಳು ಕೂಡ ಸಪ್ತಾಹದಲ್ಲಿ ಹೇಳಿದಂತೆ ಅವ್ರಿಗೂ ಒಂದು ವಿಧವಾದ ಆಹಾರ ಇದೆ. ಇಂತಹ ಸ್ಥೂಲವಾದ ಆಹಾರ ಇಲ್ವೇ ಹೊರತು ಅವರು ಕೂಡ ಸಪ್ತಾಹದಲ್ಲಿ ಹೇಳಿದಂತೆ ಅವ್ರಿಗೆ ಆಹಾರ, ಅವರ ಸಂಬಂಧಪಟ್ಟ ಆಹಾರ ಇದೆ. ಆದ್ದರಿಂದ ಶಾಸನರು ಅಂತ ಹೇಳಿದ್ರೆ ಸಮಸ್ತ ಪ್ರಾಣಿಗಳು ಎಲ್ಲರೂ ಚೇತನರೆಲ್ಲರನ್ನೂ ಶಾಸನರು ಅಂತ ತಗೊಂಡ್ರೆ, ಅನಶನರು ಅಂದ್ರೆ ಯಾವುದನ್ನು ಒಳಗೆ ತಗೊಳ್ಳುವ ಪ್ರಸಕ್ತಿಯೇ ಇಲ್ಲ. ಜಡ ಪದಾರ್ಥಗಳು ಎಲ್ಲ ಜಡಗಳು ಅಂದ್ರೆ ಸಮಸ್ತ ಜಡ ಅಜಡಾತ್ಮಕ ಎಲ್ಲ ಚೇತನ ಅಚೇತನಾತ್ಮಕ ಜಡಚೇತನಾತ್ಮಕ ಸಮಸ್ತವೂ ಕೂಡ ಶಾಸನ ಅನಶನೆ ಅನ್ನೋದ್ರಲ್ಲಿ ಬಂದ್ಬಿಡುತ್ತೆ. ಅದರಲ್ಲಿ ಅಭಿತಃ ವ್ಯಾಪ್ತನಾಗಿ ಇದ್ದಾನೆ. ಸುಮ್ಮನೆ ವ್ಯಾಪ್ತನಾಗಿರುವುದಲ್ಲ, ವ್ಯಕ್ರಾಮತ್ ಅನ್ನೋದು ವಿಶೇಷವಾಗಿ ಆಕ್ರಮಿಸಿ ಅಂದರೆ ಅದನ್ನು ನಿಯಂತ್ರಣ ಮಾಡುವ ರೀತಿಯಲ್ಲಿ ನಿಯಾಮಕನಾಗಿ ನಿಯಂತ್ರನಾಗಿ ಎಲ್ಲದರಲ್ಲಿಯೂ ವ್ಯಾಪಿಸಿ ಇದ್ದಾನೆ ಅನ್ನೋದು ವ್ಯಕ್ರಾಮತ್ ಶಾಸನ ಅನಶನೇ ಅಭಿ ಅನ್ನೋದನ್ನು ಆ ನಾಲ್ಕನೇ ಮಂತ್ರದ ಅರ್ಥ ಅನುಚಿಂತನೆಯನ್ನು ನಾವು ಮಾಡಿದ್ದೀವಿ. ಈಗ ಐದನೇ ಮಂತ್ರಕ್ಕೆ ನಾವು ಹೋಗೋಣ. ಐದನೇ ಮಂತ್ರ ಇದು ಹೀಗಿದೆ. ನಾವು ಸದ್ಯಕ್ಕೆ ಬರೇ ರಾಘವೇಂದ್ರ ಸ್ವಾಮಿಗಳವರ ವ್ಯಾಖ್ಯಾನ ಮಾತ್ರ ನೋಡ್ತಾ ಇದ್ದೀವಿ. ಸೊ ಆಮೇಲೆ ಏನಾದರೂ ಸ್ಪೆಷಲ್ ಆಗಿ ಪ್ರಶ್ನೆಗಳಿದ್ರೆ ನಾವು ಬೇರೆ ವ್ಯಾಖ್ಯಾನಗಳನ್ನು ಕೂಡ ನಾವು ನೋಡಬಹುದು. ಸದ್ಯಕ್ಕೆ ನಾವು ಜಸ್ಟ್ ರಾಯರ ವ್ಯಾಖ್ಯಾನ ಮಾತ್ರ ನೋಡ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ಬೇಕಾದಂತ ಬೇಸಿಕ್ ಎಲ್ಲವನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಸೊ ಆದ್ದರಿಂದ ಅದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಐದನೇ ಮಂತ್ರ ಹೀಗಿದೆ. तस्मात् विराळ जायत विराजो अधिपुरुष स्वजातोत्तिरिशत पश्चात् भूमिमतोपुरः अन्नोदु अंद्रे तस्मात् विराळ जायत विराजो अधिपुरुष स्वजातो अत्यरिश्चित पश्चात् भूमिमतोपुरः ಅದನ್ನು ಪದಗಳು ಬಿಡಿಸಿದರೆ ತಸ್ಮಾತ್ ವಿರಾಟ್ ಅಜಾಯತ ವಿರಾಟ್ ಲಳೆಯೋರ ಭೇದ ವಿರಾಡ್ ಅಜಾಯತ ವಿರಾಳ್ ಅಜಾಯತ ಳ ಡ ಎರಡು ಕೂಡ ಪಾಠಗಳು ಕರೆಕ್ಟ್ ವಿರಾಳ್ ಅಜಾಯತ ಲಡೆಯೋರ ಭೇದ ಅಂತೇಳಿ ಳಕಾರ ಡಕಾರ ಒಂದೇ ಅರ್ಥವನ್ನು ಕೊಡುತ್ತೆ ಆದ್ದರಿಂದ ವಿರಾಟ್ ಅಜಾಯತ ವಿರಾಡ್ ಅಜಾಯತ ಆಗತ್ತೆ ಅದು ಡ ಳ ಒಂದೇ ಆದಾಗ ವಿರಾಳ್ ಅಜಾಯತ ಅಂತ ಆಗತ್ತೆ ಹೀಗೆ ವಿರಾಟ್ ಅಜಾಯತ ವಿರಾಜೋ ಅಧಿಪುರುಷ ಅಂಥೇಳಿ ಇಲ್ಲಿ ತಸ್ಮಾತ್ ವಿರಾಟ್ ಅಜಾಯತ ವಿರಾಜ ಅಧಿಪುರುಷ ಸಹ ಜಾತ ಅತಿ ಅರಿಚ್ಯತ ಪಶ್ಚಾತ್ ಭೂಮಿಂ ಅತಃ ಇತಿ ಪುರಃ ಇಲ್ಲಿ ಈ ವಿಧವಾಗಿ ಪದಗಳ ವಿಭಾಗ ಇಲ್ಲಿ ನಮಗೆ ಅದು ಅನ್ಮ್ಯೂಟ್ ಮ್ಯೂಟ್ ಮಾಡಿಕೊಳ್ಳ್ರಿ ಯಾರು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೊ ಇಲ್ಲಿ ತಸ್ಮಾತ್ ತಸ್ಮಾತ್ ಅಂತ ಹೇಳಿದ್ರೆ ಅವನಿಂದ ಏನು ತಸ್ಮಾತ್ ಯಾರಿಂದ ನಾವು ಮುಂದೆ ಹೇಳಿದ ಈ ಎಲ್ಲ ಮಹಿಮೆಗಳಿಂದ ಕೂಡಿರುವಂತಹ ಸರ್ವವ್ಯಾಪಕನಾಗಿ ಸರ್ವ ನಿಯಾಮಕನಾಗಿರುವ ಭಗವಂತನ ಅವನಿಂದ ಅವನ ಇಷ್ಟು ಮಹಿಮೆಗಳು ಹೇಳಿದ ಮೇಲೆ ಇನ್ನೂ ಮಹಿಮೆಗಳನ್ನು ಈ ಐದನೇ ಮಂತ್ರದಲ್ಲಿ ಇಲ್ಲಿ ಇನ್ನೂ ಮಹಿಮೆಗಳನ್ನು ಹೇಳ್ತಾ ಇದ್ದಾರೆ ಸೊ ನಾಲ್ಕು ಮಂತ್ರಗಳಲ್ಲಿ ಹೇಳಿದ ಮಹಿಮೆಗಳಿರುವ ಆ ಪರಮಾತ್ಮನಿಂದ ಈ ಐದನೇ ಮಂತ್ರದಲ್ಲಿ ಬರುವ ಮಹಿಮಾ ಅಂತರ ಮುಚ್ಚತೆ ತಸ್ಮಾತ್ ಮಹಿಮಾಂತರ ಮುಚ್ಚತೆ ಅಂತೇಳಿ ತಸ್ಮಾತ್ ವಿರಾಟ್ ಅಜಾಯತ ಅವನಿಂದ ಆ ಸರ್ವ ಮಹಿಮೋಪೇತನಾದ ಆ ಪರಮಾತ್ಮನಿಂದ ವಿರಾಟ್ ಹುಟ್ಟಿ ಬಂತು ವಿರಾಟ್ ಅಂದ್ರೆ ಏನು ಅಂತೇಳಿ ಸೊ ತಸ್ಮಾತ್ ಪ್ರಾಗ್ ಉಕ್ತ ಮಹಿಮವತಃ ಪುರುಷಾತ್ ಮುಂದೆ ಹೇಳಿದ ರೀತಿಯಲ್ಲಿ ಮಹಿಮೆಯಗಳಿಂದ ಕೂಡಿರುವ ಆ ಪರಮಾತ್ಮ ಪುರುಷನಾಮಕ ಪರಮಾತ್ಮನಿಂದ ಸ್ವರ್ಣಮಯತೆಯ ವಿಶೇಷೇನ ರಾಜೇತಿ ವಿರಾಟ್ ವಿರಾಟ್ ಅಂದ್ರೆ ವಿಶೇಷವಾಗಿ ಪ್ರಕಾಶಿಸುವುದು ವಿಶೇಷವಾಗಿ ಪ್ರಕಾಶಿಸುವುದಂದ್ರೆ ಏನು ಯಾವುದು ವಿಶೇಷವಾಗಿ ಅಂದ್ರೆ ಈ ಸಮಸ್ತ ಪ್ರಪಂಚದಲ್ಲಿಯೂ ಅದು ಎಲ್ಲ ಸ್ವರ್ಣಾದಿಗಳಿಂದ ಅಂದ್ರೆ ಬಂಗಾರ ಮುಂತಾದದ್ದೆಲ್ಲವೂ ಇದೆ ಅನೇಕ ವಜ್ರ ವೈಢೂರ್ಯ ರತ್ನಗಳು ಬಂಗಾರ ಎಲ್ಲ ಕೂಡ ಸ್ವರ್ಣಮಯತೆಯ ವಿಶೇಷೇನ ರಾಜತ ಇತಿ ಬ್ರಹ್ಮಾಂಡಂ ಅಂತೇಳಿ ವಿರಾಟ್ ಅನ್ನುವ ಶಬ್ದಕ್ಕೆ ಬ್ರಹ್ಮಾಂಡ ಅಂತ ಅರ್ಥ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ಬ್ರಹ್ಮಾಂಡವು ವಿಶೇಷವಾಗಿ ಪ್ರಕಾಶಿಸುವಂಥದ್ದಾಗಿದೆ ಆದ್ದರಿಂದ ಈ ಸರ್ವ ಪ್ರಕಾಶದಿಂದ ಕೂಡಿರುವ ಅನೇಕ ವಿಧವಾದ ಪ್ರಕಾಶಗಳಿಂದ ಕೂಡಿರುವ ಕಾರಣದಿಂದಾಗಿ ವಿರಾಟ್ ಅಂದ್ರೆ ಬ್ರಹ್ಮಾಂಡವು ಅದು ಅಜಾಯತ ಆ ಪರಮಾತ್ಮನಿಂದ ಈ ಬ್ರಹ್ಮಾಂಡ ಹುಟ್ಟಿ ಬಂದಿತು ಅಂತೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಬೀಜ ರೂಪದಲ್ಲಿ ಬ್ರಹ್ಮಾಂಡ ಹುಟ್ಟಿ ಬಂತು ಅಲ್ಲ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದ್ದಾನಲ್ಲರಿ ಅಂದ್ರೆ ಹೌದು ಅದಕ್ಕೆ ಮುಂಚೆ ಬೇಕಾದ ಮೂಲ ಬೀಜವನ್ನು ಭಗವಂತ ಸೃಷ್ಟಿ ಮಾಡಿದ ಅದರಿಂದ ಬ್ರಹ್ಮಾಂಡವನ್ನು ಭಗವಂತ ಮೊದಲು ಸೃಷ್ಟಿ ಮಾಡಿದ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮ ಸೃಷ್ಟಿ ಮಾಡಿದ್ದನ್ನು ಮತ್ತು ಸೃಷ್ಟಿ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ತಸ್ಮಾತ್ ವಿರಾಟ ಜಾಯತ ಆ ಪರಮಾತ್ಮನಿಂದ ಈ ಬ್ರಹ್ಮಾಂಡವು ಹುಟ್ಟಿ ಬಂದಿತು ಅಂತೇಳಿ ಸರಿ ಬ್ರಹ್ಮಾಂಡ ಹುಟ್ಟಿ ಬಂದ ಮೊದಲು ಬ್ರಹ್ಮಾಂಡಕ್ಕೆ ಮುಂದೆ ಚತುರ್ಮುಖ ಬ್ರಹ್ಮದೇವರನ್ನು ಮೂಲತಃ ಸೃಷ್ಟಿ ಮಾಡಿದ ಬ್ರಹ್ಮಾಂಡದ ಹೊರಗೆ ಮತ್ತು ಬ್ರಹ್ಮಾಂಡವನ್ನು ಮೂಲ ಬೀಜದಲ್ಲಿ ಸೃಷ್ಟಿ ಮಾಡಿ ಅದರಲ್ಲಿ ವ್ಯಾಪ್ತನಾಗಿರುವಂತೆ ಮಹತ್ತತ್ವದ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮದೇವರನ್ನು ಮತ್ತು ಸೃಷ್ಟಿ ಮಾಡಿದ ಆದ್ದರಿಂದ ಇಲ್ಲಿ ತಸ್ಮಾತ್ ವಿರಾಡಾಯಿತ ಅವನಿಂದ ಈ ಬ್ರಹ್ಮಾಂಡವು ವಿರಾಜ ವಿಶೇಷವಾಗಿ ರಾಜಿಸುವ ಬ್ರಹ್ಮಾಂಡವು ಹುಟ್ಟಿ ಬಂತು ಅದನ್ನು ವಿರಾಜೋ ಅಧಿಪುರುಷ ಆ ವಿರಾಟ್ನಿಂದ ಅಧಿ ಅಭಿವ್ಯಾಪ್ತನಾಗಿರುವಂತೆ ಪುರುಷ ಇಲ್ಲಿ ಪುರುಷ ಶಬ್ದಕ್ಕೆ ಅರ್ಥ ಚತುರ್ಮುಖ ಬ್ರಹ್ಮದೇವರು ಅಂದ್ರೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಮೇಲೆ ಆ ನಾಭಿಕಮಲದಿಂದ ಆ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದರು ಈ ಬ್ರಹ್ಮಾಂಡವನ್ನು ವ್ಯಾಪಿಸಿ ಇರುವಂತೆ ಮಹತ್ತತ್ವದ ಅಭಿಮಾನಿಯಾಗಿ ಬ್ರಹ್ಮಾಂಡವನ್ನು ವ್ಯಾಪಿಸಿರುವಂತೆ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದರು ಆ ಬ್ರಹ್ಮಾಂಡದ ಒಳಗೆ ಅವನನ್ನಿಟ್ಟು ಅದನ್ನು ವ್ಯಾಪಿಸಿರುವಂತೆ ಚತುರ್ಮುಖ ಬ್ರಹ್ಮದೇವರು ಕೂಡ ಹುಟ್ಟಿ ಬಂದರು ಅದನ್ನು ತಸ್ಮಾತ್ ವಿರಾಟದಾಯತ ವಿರಾಜೋ ಅಧಿಪುರುಷ ಆ ವಿರಾಜ ಬ್ರಹ್ಮಾಂಡನನ್ನು ಅಧಿ ವ್ಯಾಪಿಸಿರುವಂತಹ ಪುರುಷ ಚತುರ್ಮುಖ ಬ್ರಹ್ಮದೇವರು ಅವರು ಹುಟ್ಟಿ ಬಂದರು ಅಜಾಯತ ಅಂತ ತಥಾ विरान्नामा ब्रह्म तस्मात् पुरुषाधरे हे नाभिदेशात् रूपांतरेण अजायत नाभिकमलदिंद पर चतुर्मुख ब्रह्म देवरु हुट्टि बंद प्रसंगवन्नु इल्ली हेळ्ता इद्दारे भौतिक देह इंद्रिय आदि युक्त सन् उद्भूत ಅಂದರೆ ಈ ಬ್ರಹ್ಮಾಂಡ ಸೃಷ್ಟಿಯಾದ ಮೇಲೆ ಅದರ ಒಳಗೆ ಈ ಚತುರ್ಮುಖ ಬ್ರಹ್ಮದೇವರನ್ನು ಕೂಡ ಸೃಷ್ಟಿ ಮಾಡಿದರು. ಸೊ ಆದ್ದರಿಂದ ಈ ಐದನೇ ರೂಪದಲ್ಲಿ ಮಂತ್ರದಲ್ಲಿ ಇರುವಂತಹ ಪುರುಷನಾಮಕ ಪರಮಾತ್ಮನ ಇನ್ನೊಂದು ಮಹಿಮೆ ಅದನ್ನು ಹೇಳ್ತಾ ಇದ್ದಾರೆ. ಆ ಪರಮಾತ್ಮನಿಂದ ತಸ್ಮಾತ್ ಅವನಿಂದ ಆ ಎಲ್ಲ ಮಹಿಮೆಗಳಿಂದ ಮುಂದೆ ಹೇಳಿದ ಮಹಿಮೆಗಳಿರುವ ಆ ಪುರುಷನಾಮಕ ಪರಮಾತ್ಮನಿಂದ ವಿರಾಟ್ ವಿಶೇಷವಾಗಿ ರಾಜ್ರು ದೀಪ್ತೌರ್ ರಾಜ್ ಪ್ರಕಾ ರಾಜ್ ರಾಜ್ ಅಂತೆ ಅದಕ್ಕೆ ರಾಜ ರಾಜನಿಗೆ ರಾಜ ಅಂತ ಯಾಕಂದ್ರೆ ಅವನು ಒಳ್ಳೆ ತೇಜಸ್ಸಿನಿಂದ ಇರ್ತ ಅಂದ್ರೆ ಇರುವಂತಹ ಅವರು ಆ ಮೂಲತಃ ಶಬ್ದದ ಅರ್ಥ ರಾಜದೀಪ್ತವು ಅಂತೇಳಿ ರಾಜ ಪ್ರಕಾಶನೆ ಅಂತೇಳಿ. ಆದ್ದರಿಂದ ರಾಜ ಅಂದ್ರೆ ಪ್ರಕಾಶಿಸುವವನು. ಆದ್ದರಿಂದ ವಿರಾಟ್ ಅಂತ ಹೇಳಿದ್ರೆ ವಿಶೇಷವಾಗಿ ಪ್ರಕಾಶಿಸುವ ಸ್ವರ್ಣಮಯವಾಗಿರುವ ಕಾರಣದಿಂದ ಎಲ್ಲ ಬಹಳ ಪ್ರಕಾಶದಿಂದ ಕೂಡಿರುವುದರಿಂದ ವಿರಾಟ್ ಅನ್ನುವ ಬ್ರಹ್ಮಾಂಡ ಅಜಾಯತ ಹುಟ್ಟಿತು. ತಥಾ ವಿರಾಜೋ ಅಧಿಪುರುಷ ಅದೇ ವಿಧವಾಗಿ ಆ ವಿರಾಟ್ ಆ ಬ್ರಹ್ಮಾಂಡದ ದೇಶದಿಂದ ಅದರಿಂದ ಅದರ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ ಅಭಿ ಅದನ್ನು ವ್ಯಾಪಿಸಿಕೊಂಡು ಆವರಿಸಿಕೊಂಡು ಭಗವಂತ ಅವನು ಆ ಅಭಿಮಾನಿತ್ವ ಮಹತ್ತತ್ವದ ಅಭಿಮಾನಿತ್ವವನ್ನು ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಿದ್ದಾನೆ. ಆ ಮಹತ್ತತ್ವ ವ್ಯಾಪಿಸಿ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದೆ. ಆದ್ದರಿಂದ ಆ ರೀತಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು ಅದರನ್ನು ವ್ಯಾಪಿಸಿ ಇದ್ದಾರೆ. ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರು ಅಜಾಯತ ಹುಟ್ಟಿದರು ಅಂಥೇಳಿ ಹೇಳ್ತಾ ಇಲ್ಲಿ ಪುರುಷ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಅಂತ ಯಾಕೆ ಅರ್ಥ ಮಾಡಿದ್ದೀರಾ? ಪುರುಷ ಅಂದ್ರೆ ನಾ ಪರಮಾತ್ಮ ಅಂತ ಒಂದು ಸಾರಿ ಹೇಳ್ತೀರಾ, ಚತುರ್ಮುಖ ಬ್ರಹ್ಮ ಯಾವಾಗ ಯಾವ ತಗೋಬೇಕು, ಒಂದೊಂದು ಸಾರಿ ಒಂದೊಂದು ಹೇಳಿದ್ರೆ ಹಾಗೆ ಅಂತೇಳಿ ಕಾಂಟೆಕ್ಚುಲಿ ಎಲ್ಲಿ ಸರ್ವೋತ್ತಮತ್ವನ ಬರುತ್ತೋ ಅಲ್ಲೆಲ್ಲ ಕೂಡ ಪುರುಷ ಅನ್ನೋ ಶಬ್ದಕ್ಕೆ ಪರಮಾತ್ಮ. ಸರ್ವೋತ್ತಮತ್ವೇನ ಎಲ್ಲಿ ಬರೋದಿಲ್ಲವೋ, ಯಾಕಂದ್ರೆ ಹುಟ್ಟಿ ಬಂದ ಬ್ರಹ್ಮಾಂಡದಿಂದ ಪರಮಾತ್ಮನಿಗೆ ಆಜ ಅವನು ಹುಟ್ಟಿಲ್ಲದವನು, ಆದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ಹುಟ್ಟಿದೆ. ಆದ್ದರಿಂದ ಹುಟ್ಟಿ ಬಂದರು ಅಂತ ಹೇಳಿದಾಗ ಆವಾಗ ಈ ರೀತಿಯಲ್ಲಿ ಹುಟ್ಟಿ ಬರುವುದು ಅಭಿಮಾನಿತ್ವೇನ ಹುಟ್ಟಿ ಬರುವುದು ಅನ್ನುವುದು ಪರಮಾತ್ಮ, ಅವನಿಗೆ ಅಭಿಮಾನಿತ್ವ ಅಲ್ಲ, ಅವನು ನಿಯಾಮಕತ್ವ ಅವನು. ಆದ್ದರಿಂದ ಅದು ಚತುರ್ಮುಖ ಬ್ರಹ್ಮದೇವರು ಅಂತ ಪುರುಷಕ್ಕೆ ಶಬ್ದಕ್ಕೆ ಅರ್ಥ ಮಾಡಬೇಕು. ಅದು ಹೇಗೆ ಅರ್ಥ ಮಾಡುವುದು ಅಂತ ಹೇಳಿದರೆ ಅಲ್ಲಿ ಹೇಳ್ತಾರೆ ನಾವು ಪುರುಷ ಉಷ ಉಷ ಓಷಣ ಉಷ ಉಷತಿ ಓಷಣಾತ್ ಸರ್ವ ಪಾಪಾನಾಂ ಪೂರ್ವಂ ಪುರುಷ ಉಚಿತೆ ಅಂತ. ಅಂದ್ರೆ ಭಗವಂತ ಆ ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ಪಾಪ ಅವಿದ್ಧತ್ವ ಅಂತೀವಿ, ಪಾಪ ಅವಿದ್ಧ ಅಂಥೇಳಿ ಆ ಪಾಪಗಳು ಯಾವುದು ಹತ್ತುವುದಿಲ್ಲ. ಆದ್ದರಿಂದ ಯಾಕೆ ಅಂದ್ರೆ ಎಲ್ಲ ಪಾಪಗಳನ್ನು ದಹಿಸಿಬಿಟ್ಟರು ಆ ಚತುರ್ಮುಖ ಬ್ರಹ್ಮದೇವ ಓಷಣ ಸರ್ವ ಪಾಪಾನಾಂ ಪೂರ್ವಂ ಪುರುಷ ಉಚ್ಯತೆ ಅಂತೇಳಿ. ಅಂದ್ರೆ ಮೊದಲೇ ಆ ಪರಮಾತ್ಮನ ಅನುಗ್ರಹದಿಂದಾಗಿ ಎಲ್ಲ ಪಾಪಗಳನ್ನು ಸುಟ್ಟು ಹಾಕಿ ಬಿಟ್ಟಿದ್ದಾರಾದ್ದರಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಪುರುಷ ಎಲ್ಲ ಪಾಪಗಳನ್ನು ಓಷಣ ದಹಿಸುವುದು ಸುಟ್ಟು ಬಿಟ್ಟಿದ್ದಾರೆ. ಅದಕ್ಕೆ ಅವರಿಗೆ ದೇಹವು ಕೂಡ ಸುಟ್ಟ ಬಟ್ಟೆಯಂತೆ ಅಂತ ನಾವು ಹೇಳ್ತೇವೆ. ಅವರಿಗೆ ದೇಹ ಇದೆ, ಆ ದೇಹದ ಮೇಲೆ ಅಭಿಮಾನ ಇಲ್ಲ, ಯಾಕಂದ್ರೆ ಪಾಪಗಳ ಸಂಪರ್ಕ ಇಲ್ಲ. ಆದ್ದರಿಂದ ಈ ವಿಧವಾಗಿ ಪುರುಷ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ. ಆ ವಿಧವಾಗಿ ಇರುವುದರಿಂದ ಬ್ರಹ್ಮಾಂಡದಿಂದ ಉಷದಾಹೆ ಅನ್ನುವ ಧಾತುವನ್ನು ಇಟ್ಟುಕೊಂಡು ತನ್ನ ಪಾಪಗಳನ್ನು ಭಗವಂತನ ಸ್ಮರಣೆಯಿಂದ ಸುಟ್ಟಿದ್ದಾರೆ. ಆದ್ದರಿಂದ ಬ್ರಹ್ಮದೇವರಿಗೆ ಪುರುಷ ಅನ್ನುವ ಹೆಸರು ಕೂಡ ಪ್ರಖ್ಯಾತವಾಗಿದೆ. ಆದ್ದರಿಂದ ಈ ವಿಧವಾಗಿ ಪರಮಾತ್ಮ ಆ ಬ್ರಹ್ಮಾಂಡದಿಂದ ಅದನ್ನು ವ್ಯಾಪಿಸಿರುವಂತೆ ಚತುರ್ಮುಖ ಅಂದ್ರೆ ಮೊದಲು ಬ್ರಹ್ಮಾಂಡ ಬೀಜರೂಪದಲ್ಲಿ ಅದರಲ್ಲಿ ವ್ಯಾಪಿಸಿ ಚತುರ್ಮುಖ ಪದವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಒಂದು ಅರ್ಥ. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಕೂಡ ಅರ್ಥವನ್ನು ಹೇಳ್ತಾರೆ. ವಿರಾಟ್ ಅಂತ ಹೇಳಿದರೆ ಬ್ರಹ್ಮಾಂಡ ಅಂತ ಅರ್ಥ ಮಾಡಿದ್ರೆ ವಿರಾಟ್ ನಾಮಕ ವಿರಾಟ್ ಅನ್ನೋ ಶಬ್ದ ಪರಮಾತ್ಮನಿಗೂ ಇದೆ, ವಿರಾಟ್ ಚತುರ್ಮುಖ ಬ್ರಹ್ಮನಿಗೂ ಇದೆ, ವಿರಾಟ್ ಬ್ರಹ್ಮಾಂಡಕ್ಕೂ ಇದೆ. ವಿರಾಟ್ ಅನ್ನುವ ಶಬ್ದ ಕಾಂಟೆಕ್ಚುಲಿ ತಗೊಳ್ಳುವಂಥದ್ದು ಬ್ರಹ್ಮಾಂಡಕ್ಕೂ ವಿರಾಟ್ ಅಂತ ನಾವು ನೋಡಿದ್ದೀವಿ. ಚತುರ್ಮುಖ ಬ್ರಹ್ಮನಿಗೂ ವಿರಾಟ್ ಅನ್ನುವ ಶಬ್ದ ಪ್ರಯೋಗ ಮಾಡಿ, ಯಾಕಂದ್ರೆ ಅವನು ವಿಶೇಷವಾಗಿ ರಾಜಿಸುವವನು. ಬ್ರಹ್ಮಾಂಡ ವಿಶೇಷವಾಗಿ ರಾಜಿಸುವುದರಿಂದ ಬ್ರಹ್ಮಾಂಡ ವಿರಾಟ್ ಆದರೆ ವಿರಾಟ್ ವಿಶೇಷವಾಗಿ ಪ್ರಕಾಶಿಸುವನು ಚತುರ್ಮುಖ ಬ್ರಹ್ಮ, ಆದ್ದರಿಂದ ಅವನು ಕೂಡ ವಿರಾಟೇ. ಆದ್ದರಿಂದ ತಸ್ಮಾತ್ ವಿರಾಟದಾಯತ ಆ ಪುರುಷನಾಮಕ ಪರಮಾತ್ಮನ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿ ಬಂದರು. ಸೊ ತಸ್ಮಾತ್ ವಿರಾಟ ಜಾಯತ, ವಿರಾಟ್ ಅಂದ್ರೆ ಬ್ರಹ್ಮಾಂಡ ಅಂತ ಅರ್ಥ ಮಾಡದೆ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿ ಬಂದರು ವಿರಾಟ ಜಾಯತ. ವಿರಾಜೋ ಅಧಿಪುರುಷ, ಸೊ ಇಲ್ಲಿ ವಿರಾಟ್ ಆ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿ ಬಂದಾಗ ಅವನಿಂದ ವಿರಾಜ್ ಅಂತ ಹೇಳಿದರೆ ಆ ಚತುರ್ಮುಖ ಬ್ರಹ್ಮದೇವರಲ್ಲಿ ಅಭಿವ್ಯಕ್ತನಾದ ಪರಮಾತ್ಮ. ತಸ್ಮಾತ್ ವಿರಾಟದಾಯತ ವಿರಾಜೋ ಅಧಿಪುರುಷ, ಆ ವಿರಾಟ್ ನಾಮಕ ಚತುರ್ಮುಖ ಬ್ರಹ್ಮದೇವರನ್ನು ಅಧಿಗಮಿಸಿ ಅಧಿಕ್ರಮಿಸಿ ಅಧಿಕವಾಗಿ ಇದ್ದು ವಿರಾಟ್ ತಸ್ಮಾತ್ ವಿರಾಟದಾಯತ ವಿರಾಜೋ ಅಧಿಪುರುಷ, ಆ ವಿರಾಟ್ ನಾಮಕ ಚತುರ್ಮುಖ ಬ್ರಹ್ಮದೇವರಿಗಿಂತ ಅಧಿಕನಾಗಿ ಪುರುಷ, ಈಗ ಪುರುಷ ಅನ್ನುವ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಮಾಡಿದೆ. ಪುರುಷ ಶಬ್ದಿತ ಹರಿ, ಪುರುಷ ಅಜಾಯತ. ಸೊ ಆದ್ದರಿಂದ ಪುರುಷ ನಾಮಕ ಪರಮಾತ್ಮ ಹರಿಯೇ ಆ ಚತುರ್ಮುಖ ಬ್ರಹ್ಮದೇವರನ್ನು ಮೀರಿದವರಾಗಿ ಅವರಿಗಿಂತ ಅಧಿಕರಾಗಿ ಅದನ್ನು ನಾವೀಗ ಆವೃತ್ತಿ ಮಾಡಿಕೊಳ್ಳೋದು. ಅಧಿ ಅಜಾಯತ, ಆ ಚತುರ್ಮುಖ ಬ್ರಹ್ಮದೇವರನ್ನು ಅಧಿಗಮಿಸಿ ಅವನಿಗಿಂತಲೂ ಹೆಚ್ಚಾಗಿ ಭಗವಂತ ಹುಟ್ಟಿದ, ಅಂದ್ರೆ ಅಭಿವ್ಯಕ್ತನಾದ ಭಗವಂತ ಹುಟ್ಟಿದ ಅಂತ ಹೇಳಿದಾಗ ಏನು ನೋಡ್ರಿ, ಚತುರ್ಮುಖ ಬ್ರಹ್ಮ ಹುಟ್ಟಿದ ಅಂದಾಗ ದೇಹೇಂದ್ರಿಯಗಳಿಂದ, ದೇಹ ಇಂದ್ರಿಯ ಎಲ್ಲಗಳಿಂದ ಹುಟ್ಟಿದ ಅಂತೇಳಿ. ಪರಮಾತ್ಮ ಹುಟ್ಟಿದ ಅಂತ ಹೇಳಿದಾದ್ರೂ ಬಂದರೆ ಪರಮಾತ್ಮನಿಗೆ ದೇಹವೂ ಇಲ್ಲ ಇಂದ್ರಿಯಗಳಿಲ್ಲ, ಹುಟ್ಟುವುದಂದ್ರೆ ಏನು ಅಂದರೆ ಅಲ್ಲಿ ಅಭಿವ್ಯಕ್ತನಾಗುವುದು. ಪರಮಾತ್ಮ ಅವನು ಯಾವಾಗಲೂ ಇದ್ದಾನೆ, ಯಾವಾಗಲೂ ಇರುವ ಅವನು ಪುರುಷೋ ತಸ್ಮಾದ್ ವಿರಾಟ ವಿರಾಜೋ ಅದಿ ಪುರುಷ, ಪುರುಷ ಅಜಾಯತ. ಪುರುಷ ನಾಮಕ ಪರಮಾತ್ಮ, ಪುರುಷ ಶಬ್ದಿತನಾದ ಪರಮಾತ್ಮ ಹರಿಯು ಅಧಿಕನಾಗಿ ಅಲ್ಲಿ ಅಜಾಯತ ಹುಟ್ಟಿದ, ಅಂದ್ರೆ ಅಭಿವ್ಯಕ್ತನಾದ. ಚತುರ್ಮುಖ ಬ್ರಹ್ಮದೇವರಲ್ಲಿ ಭಗವಂತ ಅಭಿವ್ಯಕ್ತನಾದ. ಬ್ರಹ್ಮಣಿ ಬ್ರಹ್ಮರೂಪೋಸೌ, ಬ್ರಹ್ಮನಲ್ಲಿ ಬ್ರಹ್ಮನಾಮಕನಾಗಿ ಪರಮಾತ್ಮ ಇದ್ದಾನೆ ಅಂತೇಳಿ ಯಾವ್ದು ಹೇಳ್ತೀವಿ ಅಂದ್ರೆ ಬ್ರಹ್ಮದೇವರು ನಾಭಿಕಮಲದಿಂದ ಬಂದು ಪರಮಾತ್ಮ ಸೃಷ್ಟಿ ಮಾಡು ಅಂದ್ರೆ ನಾನು ಹೇಗೆ ಸೃಷ್ಟಿ ಮಾಡಬೇಕು ನನಗೆ ಗೊತ್ತಿಲ್ಲ, ನೀನೇನು ನೀನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡು, ನಾನು ನಿನ್ನ ಒಳಗೆ ನಿಂತು ನಾನು ಮಾಡ್ತೀನಿ. ಬ್ರಹ್ಮನ ಒಳಗೆ ಬ್ರಹ್ಮನಾಮಕನಾಗಿ ಪರಮಾತ್ಮ ನಿಂತು ಎಲ್ಲ ಸೃಷ್ಟಿ ಕಾರ್ಯವನ್ನು ಮಾಡಿದ. ಅದೇ ಬ್ರಹ್ಮದೇವರಿಗೂ ಆ ಕೀರ್ತಿ ಇದೆ, ಬ್ರಹ್ಮದೇವರನ್ನು ಅಧಿಷ್ಠಾನವಾಗಿ ಮಾಡ್ಕೊಂಡು ಮಾಡಿದ್ದಾರೆ, ಬ್ರಹ್ಮದೇವರು ಮಾಡಿದಂತೆ. ಆದ್ರೆ ಅಸ್ವತಂತ್ರರಾಗಿ ಬ್ರಹ್ಮದೇವರು ಮಾಡಿದ್ರು, ಪರಮಾತ್ಮ ಸ್ವತಂತ್ರನಾಗಿ ಮಾಡಿದ. ಆದ್ದರಿಂದ ಇಲ್ಲಿ ಪುರುಷನಾಮಕನಾದ ಪರಮಾತ್ಮ ಅವನು ಅಭಿವ್ಯಕ್ತನಾದ ಆದ್ದರಿಂದ ಹುಟ್ಟಿದ ಅಂತ ಹೇಳಿ ಹೇಳುವಂಥದ್ದು. ಸೊ ತಸ್ಮಾತ್ ವಿರಾಟನಾಯಿತು ವಿರಾಜೋ ಅಧಿಪುರುಷ ಅಂತ ಹೇಳುವಂಥದ್ದು. ಅವನು ಆದ ಮೇಲೆ ಸ್ವಜಾತಃ ಇಲ್ಲಿ ಪಶ್ಚಾದ್ಭವಿ ಮತೋಪುರ ಅಂತೇಳಿ. ಸೊ ಭಗವಂತ ಈ ವಿಧವಾಗಿ ಹುಟ್ಟಿದ ಮೇಲೆ ಸ್ವಜಾತಃ ಚತುರ್ಮುಖ ಪಶ್ಚ. ಇಲ್ಲಿ ನೋಡ್ರಿ, ನಾವು ಎರಡು ಅರ್ಥಗಳನ್ನು ಮಾಡಿದ್ದೀವಿ. ಒಂದು ಪುರುಷ ಹುಟ್ಟಿದ ಅಂತ ಹೇಳಿದಾಗ ಚತುರ್ಮುಖ ಬ್ರಹ್ಮದೇವರು ಅಂತಲೂ ಅರ್ಥ ಮಾಡಿದ್ವಿ. ಪರಮಾತ್ಮ ಬ್ರಹ್ಮಾಂಡ ಆಮೇಲೆ ಚತುರ್ಮುಖ ಬ್ರಹ್ಮದೇವರು ಒಂದರ್ಥ ಆದರೆ, ಚತುರ್ಮುಖ ಬ್ರಹ್ಮದೇವರು ಅವನಲ್ಲಿ ಅಭಿವ್ಯಕ್ತನಾಗಿ ಪರಮಾತ್ಮ ಹುಟ್ಟಿದ ಅಂತೇಳಿ. ಹೀಗೆ ಎರಡರ್ಥ ಮಾಡಿದಾಗ, ಮೊದಲನೇ ಅರ್ಥ ತಗೊಂಡಾಗ ಸ ಜಾತಃ ಪಶ್ಚಾತ್ ಭೂಮಿಂ ಅಥೋ ಪುರಃ ಅತ್ಯರಿಶ್ಚತ ಅತಿಕ್ರಮ್ಯ ವರ್ತತೆ ತೇಷಾಂ ಅಧಿಪತಿ ಅಭೂತ್ ಇತ್ಯರ್ಥ. ಮೊದಲನೇ ಅರ್ಥ ತಗೊಂಡಾಗ ಸ ಜಾತಃ ಹಾಗೆ ಹುಟ್ಟಿ ಬಂದಂತಹ ಚತುರ್ಮುಖ ಬ್ರಹ್ಮದೇವರು ಸ ಜಾತಃ ಪಶ್ಚಾತ್ ಭೂಮಿಂ ಅಥೋ ಪುರಃ. ಸೊ ಏನು ಮಾಡಿದ ಚತುರ್ಮುಖ ಬ್ರಹ್ಮದೇವರು ಪಶ್ಚಾತ್ ಅದಾದ ಮೇಲೆ ಜಾತಾಂ, ಹೀಗೆ ಹುಟ್ಟಿ ಬಂದ ಬ್ರಹ್ಮಾಂಡ ಯಾವುದಿದೋ ಅದರೂ ಅದರಲ್ಲಿರುವ ಭೂಮಿ ಎಲ್ಲವೂ ಕೂಡ ಭೂಮಿಂ, ಭೂಮಿ ಉಪಲಕ್ಷಿತ ಸರ್ವಲೋಕಸ್ಥಿತ ಶಂಕರ ಪುತ್ರ ಪುತ್ರಕ ಅಶೇಷ ಜೀವಜಾತಂ ಅಥೋ ಪುರಃ ಅತ್ಯರಿಶ್ಚತ. ಚತುರ್ಮುಖ ಬ್ರಹ್ಮದೇವರು ಮಿಕ್ಕ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದರು, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದರು. ಮಾಡಿದಾಗ ಭೂಮಿಯನ್ನು ಭೂಮಿ ಸಹಿತವಾಗಿ ಉಪಲಕ್ಷಿತ ಅಂದ್ರೆ ಭೂಮಿಯನ್ನು ಸೃಷ್ಟಿ ಮಾಡಿದರು. ಭೂಮಿ ಮಾತ್ರ ಅಲ್ಲ, ಉಪಲಕ್ಷಣತೆಯ ಅದರ ಜೊತೆ ಜೊತೆಯಲ್ಲಿ ಇತರ ವಸ್ತುಗಳು ಯಾವುದು, ಸರ್ವಲೋಕಸ್ಥಿತ ಶಂಕರ ಪುತ್ರಕ ಅಶೇಷ ಜೀವದಾತಂ, ಎಲ್ಲ ಜೀವರಾಶಿಗಳ ಸೃಷ್ಟಿ. ಜೀವರಾಶಿಗಳ ಸೃಷ್ಟಿ ಅಂದ್ರೆ ಏನು, ಜೀವ ನಿತ್ಯವಾಗಿದ್ದಾನೆ ಆದ್ರೆ ಅದಕ್ಕೆ ಬೇಕಾದ ದೇಹಗಳು, ಜೀವ ಸೃಷ್ಟಿ ಅಂತ ಹೇಳಿದ್ರೆ ಜೀವಗಳಿಗೆ ಬೇಕಾದ ದೇಹ ಇಂದ್ರಿಯಗಳ ಸೃಷ್ಟಿ. ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರು ಭೂಮಿಯನ್ನು ಸೃಷ್ಟಿ ಮಾಡಿ ಮಿಕ್ಕ ಎಲ್ಲರೂ ಶಂಕರ ಪುತ್ರಕ, ಶಂಕರರು ರುದ್ರದೇವರು, ರುದ್ರದೇವರ ಪುತ್ರರು ಅದರ ಮೇಲೆ ಬರುವವರು, ಆಮೇಲೆ 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 ಬರುವವರು, ಅಶೇಷ ಜೀವಜಾತ ಸಮಸ್ತ ಜೀವರಾಶಿಗಳನ್ನು, ಜೀವಗಣಗಳನ್ನು ಎಲ್ಲರನ್ನು ಕೂಡ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಿ, ಸೃಷ್ಟಿ ಮಾಡುವುದು ಮಾತ್ರವಲ್ಲ ಸೃಷ್ಟಿ ಮಾಡಿದ್ಮೇಲೆ ಯಾರಾದರೂ ಇವರಿಗಿಂತ ಹೆಚ್ಚಾದರೂ, ಚತುರ್ಮುಖ ಬ್ರಹ್ಮದೇವರಿಂದ ಸೃಷ್ಟಿ ಮಾಡಲ್ಪಟ್ಟ ಪ್ರಪಂಚದಲ್ಲಿ ಯಾರಾದರೂ ರುದ್ರದೇವರಾಗಲಿ ಇನ್ನೊಬ್ಬರಾಗಲಿ ಇನ್ನೊಬ್ಬರಾಗಲಿ ಬ್ರಹ್ಮದೇವರನ್ನು ಮೀರಿದವರು ಅಂದ್ರೆ ತನ್ನಿಂದ ಸೃಷ್ಟಿ ಮಾಡಲ್ಪಟ್ಟ ಮೇಲೆ ಯಾರಾದರೂ ದೆಮೆ ಎಕ್ಸೀಡಲ್ವಾ ಅಂತ ಹಾಗಾಗತ್ತೋ ಅಂದ್ರೆ ಇಲ್ಲ, ಹಾಗಾಗೋದಿಲ್ಲ. ಅತ್ಯರಿಶ್ಚ್ಯತ ಅತಿಕ್ರಮ್ಯ ವರ್ತತೆ ಅಂದ್ರೆ ತೇಷಾಂ ಅಧಿಪತಿ ಅಭೂತ್, ಚತುರ್ಮುಖ ಬ್ರಹ್ಮದೇವರು ತಮ್ಮಿಂದ ಸೃಷ್ಟಿ ಮಾಡಲ್ಪಟ್ಟ ಎಲ್ಲವೂ ತಮ್ಮಕ್ಕಿಂತ ಕೆಳಗಿಡುವಂತನೇ ಮಾಡಿದ್ದಾರೆ. ಯಾರೂ ಕೂಡ ಚತುರ್ಮುಖ ಬ್ರಹ್ಮದೇವರನ್ನು ಅಧಿಗಮಿಸಿ ಇಲ್ಲ. ಚತುರ್ಮುಖ ಬ್ರಹ್ಮದೇವರು ತಮ್ಮಿಂದ ಸೃಷ್ಟಿ ಮಾಡಲ್ಪಟ್ಟ ಎಲ್ಲರೂ ಅಭಿಮಾನಿ ದೇವತೆಗಳು, ಜಾತಂ ಬ್ರಹ್ಮಾಂಡಂ ತದ ಅಭಿಮಾನಿ ದೇವಾಂಶ್ಚ, ಇಡೀ ಬ್ರಹ್ಮಾಂಡವು ಅದರಲ್ಲಿ ಬರುವ ಎಲ್ಲ ಅಭಿಮಾನಿ ದೇವತೆಗಳಿಗೂ ಇನ್ಕ್ಲೂಡಿಂಗ್ ರುದ್ರದೇವರು ಎಲ್ಲರನ್ನೂ ಕೂಡ ಅತ್ಯರಿಚ್ಯತ ಅತಿ ಅರಿಚ್ಯತ, ಅರಿಚ್ಯತ ಅಂತ ಹೇಳಿದ್ರೆ ಹೆಚ್ಚಾಗಿ ಮೀರಿ ನಿಲ್ಲುವುದು, ಅತ್ಯರಿಚ್ಯತ ಅತಿಕ್ರಮ್ಯ ವರ್ತತೆ ತೇಷಾಂ ಅಧಿಪತಿ ಅಭೂತ್, ಚತುರ್ಮುಖ ಬ್ರಹ್ಮದೇವರು ಎಲ್ಲದಕ್ಕಿಂತಲೂ, ಎಲ್ಲ ಜೀವರಾಶಿಗಳು, ಬ್ರಹ್ಮಾಂಡ ಅಭಿಮಾನಿ ದೇವತೆಗಳು ಎಲ್ಲರಿಗಿಂತಲೂ ಅವರೆಲ್ಲರನ್ನು ಕೂಡ ಅತಿಕ್ರಮ್ಯ, ಅತಿಕ್ರಮಿಸಿ ಮೀರಿದವರಾಗಿ ವರ್ತತೆ ಇದ್ದಾರೆ. ಅವರೆಲ್ಲರಿಗೂ ಅಧಿಪತಿ, ಒಡೆಯನಾಗಿ ಚತುರ್ಮುಖ ಬ್ರಹ್ಮದೇವರು ನಿಂತರು. ಸಮಸ್ತ ರುದ್ರಾದಿ ಸಮಸ್ತ ದೇವತಾಗಣಕ್ಕೂ, ಎಲ್ಲ ಜಡಪದಾರ್ಥಗಳಿಗೂ, ಎಲ್ಲದಕ್ಕೂ ಕೂಡ ಅಧಿಪತಿಯಾಗಿ ಚತುರ್ಮುಖ ಬ್ರಹ್ಮದೇವರು ನಿಂತರು ಅಂತ ಹೇಳಿ. ಅದಕ್ಕೆ ಅದನ್ನೇ ಭಾಗವತ ತಾತ್ಪರ್ಯದಲ್ಲಿ ಕೂಡ ನಾವು ನೋಡಿದ್ವಿ. ಎರಡನೇ ಸ್ಕಂದದಲ್ಲಿ ಈ ಪುರುಷ ಸೂಕ್ತದ ವ್ಯಾಖ್ಯಾನ, ಅದು ನಾವೆಲ್ಲ ಈ ಪುರುಷ ಸೂಕ್ತ ಮುಗಿದ ಮೇಲೆ ಭಾಗವತದಲ್ಲಿ ಹೋಗಿ ಅಲ್ಲಿರುವ ಆ ಭಾಗವತದಲ್ಲಿ ಹೇಳಿದ ಪುರುಷ ಸೂಕ್ತ ನಾವು ಸಂಕ್ಷೇಪವಾಗಿ ಸ್ವಲ್ಪ ನೋಡಿದ್ದೀವಿ. ಅದನ್ನು ಪೂರ್ತಿಯಾಗಿ ವಿಸ್ತಾರವಾಗಿ ಕೊನೆಯಲ್ಲಿ ಇದೆಲ್ಲ ಮುಗಿದ ಮೇಲೆ ನೋಡೋಣ. ಯಾಕಂದ್ರೆ ಇದು ಏನೇನು ಹೇಳಿದ್ದಾರೆ ಅಂತ ಗೊತ್ತಾದ ಮೇಲೆ ಆ ಭಾಗವತ ಶ್ಲೋಕದಲ್ಲಿ ಆ ಅರ್ಥಾನುಸಂಧಾನ ಹೇಗೆ ಮಾಡ್ಬೇಕನ್ನೋದು ಗೊತ್ತಾಗತ್ತೆ. ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಎರಡನೇ ಸ್ಕಂದ ಆರನೇ ಅಧ್ಯಾಯ 21ನೇ ಶ್ಲೋಕ ಹೇಳುವಾಗ ಅಲ್ಲಿ ಹೇಳ್ತಾರೆ, ತಸ್ಮಾದ್ ಹರೇಹೇ ಅಂಡಮಭೂತ್ ಅಂಡಾದಪಿ ಚತುರ್ಮುಖ ಸ ವಿರಾಣ್ಣಾಮಕಃ ತಸ್ಮಾದ್ ಅಧಿಕೋ ಹರಿ ಏವತು ಅಂತೇಳಿ ಹೇಳುವಂತಹ ಮಾತು. ಅಂಡಾತ್ ಜಾತಸ್ಯ ಅನ್ಯರೂಪಂ ನಾಭಿ ಪದ್ಮಾದ್ ಅಭೂತ್ ಹರೇ ಯದ್ ಉಭಯಾತ್ಮಕೋ ಜಗ್ನೆ ಬ್ರಹ್ಮಲೋಕ ಅಂತ ಅಲ್ಲಿ ಇದೇ ಅರ್ಥ. ತಸ್ಮಾತ್ ಹರೇಹೇ, ಆ ಹರಿಯಿಂದ ಅಂಡಂ ಅಭೂತ್ ಬ್ರಹ್ಮಾಂಡವು ಹುಟ್ಟಿ ಬಂತು. ಅಂಡಾದಪಿ, ಆ ಅಂಡದಿಂದಲೂ ಕೂಡ ಚತುರ್ಮುಖ ಬ್ರಹ್ಮ ಮೊದಲನೇ ಅರ್ಥ. ಸ ವಿರಾಟ್ ನಾಮಕ ತಸ್ಮಾತ್ ಅಧಿಕೋ ಹರಿಯವತು, ಇಲ್ಲ ವಿರಾಟ್ ನಾಮಕನಾದ ಚತುರ್ಮುಖ ಬ್ರಹ್ಮದೇವರು ಅಂತಕೊಂಡ್ರೆ ಅವನಿಕ್ಕಿಂತಲೂ ಅಧಿಕನಾದ ಹರಿ ಆಮೇಲೆ ಹುಟ್ಟಿ ಬಂದ ಅಂತೇಳಿ. ಆದ್ದರಿಂದ ಅಂಡಾತ್ ಜಾತಸ್ಯ ಅನ್ಯರೂಪಂ ನಾವಿ ಪದ್ಮಾತ್ ಅಭೂತರೇ ಅಂತೇಳಿ, ಮೊದಲು ಬ್ರಹ್ಮಾಂಡ ಬಂತು, ಮೊದಲು ಚತುರ್ಮುಖ ಬ್ರಹ್ಮದೇವರು ಬಂತು ಅಂತ. ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಯಲ್ಲಿ ಮೊದಲು ಚತುರ್ಮುಖ ಬ್ರಹ್ಮದೇವರು ಬಂತು, ಆಮೇಲೆ ಬ್ರಹ್ಮಾಂಡ ಮೂಲ ರೂಪದಲ್ಲಿ ಬೀಜ ರೂಪದಲ್ಲಿ ಬಂತು, ಆಮೇಲೆ ಚತುರ್ಮುಖ ಬ್ರಹ್ಮರು ಮತ್ತೊಮ್ಮೆ ಹುಟ್ಟಿ ಬಂದರು. ನಾಭಿ ಪದ್ಮದಿಂದ ಹುಟ್ಟಿ ಬರುವಂತಹ ರೂಪ, ನಾಭಿ ಪದ್ಮಾತ್ ಅಭೂತ್ ಹರೇ, ಹರಿಯ ನಾಭಿ ಕಮಲದಿಂದ ಮತ್ತು ಹುಟ್ಟಿ ಬಂದರು. ಆದ್ದರಿಂದ ಇದು ಉಭಯಾತ್ಮಕೋ ಜಗ್ನಿಯ ಬ್ರಹ್ಮ, ಎರಡು ರೀತಿಯಲ್ಲಿ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ ಒಳಗಿನ ಸೃಷ್ಟಿ, ಸೊ ಎರಡು ರೀತಿಯಲ್ಲಿಯೂ ಬ್ರಹ್ಮದೇವರು ಹುಟ್ಟಿ ಬಂದರು. ಆದ್ದರಿಂದ ನಾವು ಅದಕ್ಕೆ ತಕ್ಕಂತೆ ನಾವು ಅರ್ಥ ಚಿಂತನೆ ಮಾಡಬೇಕು. ಸೊ ಆದ್ದರಿಂದ ಮೊದಲು ಬ್ರಹ್ಮದೇವರು ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ, ಮತ್ತು ಬ್ರಹ್ಮಾಂಡ ಸೃಷ್ಟಿ, ಮತ್ತು ಬ್ರಹ್ಮದೇವರ ಸೃಷ್ಟಿ, ಮತ್ತು ಬ್ರಹ್ಮಾಂಡದ ವಿಸ್ತಾರವಾದ ಸೃಷ್ಟಿ, ಹೀಗೆ ಬರುವಂಥದ್ದು ಸೀಕ್ವೆನ್ಸ್. ಸೊ ಆದ್ದರಿಂದ ವಿರಾಟ್ ನಾಮಕ ಚತುರ್ಮುಖ ಬ್ರಹ್ಮದೇವರು ಅದು ಆದ ಮೇಲೆ ಇಲ್ಲಿ ಸಜಾತ ಹಾಗೆ ಹುಟ್ಟಿ ಬಂದಂತಹ ಚತುರ್ಮುಖ ಬ್ರಹ್ಮದೇವರು, ಪಶ್ಚಾತ್ ಅನಂತರದಲ್ಲಿ ಇಲ್ಲಿ ಜಾತಾಂ ಹುಟ್ಟಿ ಬಂದಿರುವಂತಹ ಭೂಮಿಂ ಭೂಮಿ ಅದರಿಂದ ಉಪಲಕ್ಷ ಅಂದ್ರೆ ಅದನ್ನು ಎಕ್ಸಾಂಪಲ್ ಎಟ್ಸೆಟ್ರಾ ಅಂತ ತಗೊಂಡು ಅತಃ ಅದಾದ ಮೇಲೆ ನಮಗೆ ಪುರಃ ಮೊದಲು ಹುಟ್ಟಿದ ಬ್ರಹ್ಮಾಂಡವನ್ನು ಅದಕ್ಕೆ ಅಭಿಮಾನಿ ದೇವತೆಗಳನ್ನು ಅವರೆಲ್ಲರನ್ನು ಕೂಡ ಸೃಷ್ಟಿ ಮಾಡಿ ಅವರೆಲ್ಲರನ್ನು ಅತ್ಯರಿಚತ ಮೀರಿಸಿದ್ದಾನೆ. ಅಂದ್ರೆ ರುದ್ರದೇವರು ಮುಂತಾದಂತಹ ಸಮಸ್ತ ದೇವತೆಗಳಿಗೂ, ಸಮಸ್ತ ಜೀವರಿಗೂ, ಮತ್ತು ಬ್ರಹ್ಮಾಂಡಕ್ಕೂ ಎಲ್ಲದಕ್ಕೂ ಕೂಡ ಅಧಿಪತಿಯಾಗಿ ಚತುರ್ಮುಖ ಬ್ರಹ್ಮದೇವರು ಇದ್ದರು ಅಂತ ಹೇಳಿ ನಾವು ನೋಡಿದ್ದೀವಿ. ಸೊ ಭಾಗವತ ತಾತ್ಪರ್ಯದಲ್ಲಿ ಅದನ್ನೇ ಹೇಳಿದ್ದಾರೆ, ಅಂಡಾಜಾತಸ್ಯ ಅನ್ನುವ ಇದರಲ್ಲಿ ಕೂಡ ಬರುವಂತಹ ಮಾತು ಅದೇ ಆಗಿದೆ. ಸೊ ಈ ವಿಧವಾಗಿ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮ ಇಬ್ಬರನ್ನು ಕೂಡ ಎರಡು ರೀತಿಯಲ್ಲಿ ಅರ್ಥವನ್ನು ಮಾಡಿ ಈ ಮಂತ್ರ ಹೇಳಿದ್ದಾರೆ. ತಸ್ಮಾತ್ ವಿರಾಳಜಾಯತ ವಿರಾಜೋ ಅಧಿಪುರುಷ ಸಜಾತೋ ಅತ್ಯರಿಷ್ಯತ ಪಶ್ಚಾತ್ ಭೂಮಿ ಅಥೋ ಪುರಃ ಅನ್ನುವುದು ಸಂಕ್ಷೇಪವಾಗಿ ಈ ಮಂತ್ರದ ಅರ್ಥ ಹೀಗಿದೆ. ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ. ಸೊ ದಟ್ ಪ್ರಶ್ನೆಗಳೇನಿದ್ರೆ ಅದಕ್ಕೆ ಕೊಡ್ಬೋದ್ರಿ. ಹರೇ ಶ್ರೀನಿವಾಸ.